ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಯೇಸುವಿನ ಮೇಲಿನ ನಂಬಿಕೆಯನ್ನು. ಪ್ರಿಯ ಆತ್ಮೀಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಎಡೆಬಿಡದೆ ಪ್ರಾರ್ಥನೆ ಮಾಡುವ ವಿಷಯವಾಗಿ ಒಂದು ಸಾಮ್ಯವನ್ನು ಹೇಳುವವನಾಗಿದ್ದಾನೆ. ಈ ಒಂದು ಸಾಮ್ಯದಲ್ಲಿ ಮುಕ್ತಾಯದ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳುವಂಥವರಾಗಿದ್ದಾರೆ. ಆ ಪ್ರಶ್ನೆ ಏನು? ಆ ಪ್ರಶ್ನೆಗೂ ಈ ಕೊನೆ ಕಾಲದಲ್ಲಿರ್ತಕ್ಕಂಥ ನಮಗೂ ಇರತಕ್ಕಂತಹ ಒಂದು ಸಂಬಂಧ ಏನು? ಎಂಥ ನಂಬಿಕೆಯನ್ನು ನಾವು ಈ ಲೋಕದಲ್ಲಿ ವ್ಯಕ್ತಪಡಿಸತಕ್ಕಂಥವರಾಗಿದ್ದೇವೆ ಎನ್ನುವುದನ್ನು ನಾವು ಈ ದಿನದಲ್ಲಿ ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀತಿಯುಳ್ಳ ತಂದೆಯೇ, ಪರಿಶುದ್ಧ ದೇವನೇ, ನೀನು ಸ್ವಾಮಿ, ನಿತ್ಯ ನಿರಂತರಕ್ಕೂ ಸದಾಕಾಲವೂ ಜೀವಿಸುವಂಥ ದೇವರಾಗಿದ್ದೀಯ ಸ್ವಾಮಿ. ನಿನ್ನ ಮಕ್ಕಳಾಗಿ ನಂಬಿಕೆಯಿಂದ ಅಪ್ಪಾ ತಂದೆ ಎಂಬುದಾಗಿ ನಾವು ಕೂಗಿ ಕರೀತಕ್ಕಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದ ಮುಖಾಂತರವಾಗಿ ನಾವು ಎಂಥ ನಂಬಿಕೆಯನ್ನು ಈ ಲೋಕದಲ್ಲಿ ಇಡಬೇಕು? ನೀನು ನಂಬಿಗಸ್ತ ದೇವರಾಗಿದ್ದೀಯ ಸ್ವಾಮಿ. ನಿನ್ನನ್ನು ನಂಬಿಕೊಂಡಿರತಕ್ಕಂಥ ಮಕ್ಕಳು ನಮ್ಮಲ್ಲಿ ನಂಬಿಕೆಯನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಕೊನೆಯವರೆಗೂ ಸ್ವಾಮಿ ಒಳ್ಳೆಯ ಹೋರಾಟವನ್ನು ಓಡಿ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿ ಕೇಳಿದಂತಹ ಆ ಒಂದು ಪ್ರಶ್ನೆ ಏನೆಂದರೆ, ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು? ಯೇಸು ಸ್ವಾಮಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂಥವರಾಗಿದ್ದಾರೆ. ಆ ಪ್ರಶ್ನೆ ಏನೆಂದರೆ, ಮನುಷ್ಯಕುಮಾರನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಾಗ ಈ ಲೋಕದಲ್ಲಿ ನಂಬಿಗಸ್ತರನ್ನು ನೋಡಲು ಸಾಧ್ಯವೇ ಎಂದು ಪ್ರಶ್ನೆಯನ್ನು ಕೇಳುವವನಾಗಿದ್ದಾನೆ. ಅದಕ್ಕೆ ಸತ್ಯವೇದ ಹೌದು ಎಂಬುದಾಗಿ ಉತ್ತರವನ್ನು ಸಹ ನೀಡ್ತಕ್ಕಂಥದ್ದಾಗಿದೆ. ಆ ಉತ್ತರ ಏನೆಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 12ನೇ ವಚನದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು ವಾಕ್ಯ ಯೇಸು ಸ್ವಾಮಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿದೆ. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರ್ತಕ್ಕಂಥದ್ದಾಗಿದೆ. ಎಂದರೆ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಈ ಲೋಕದಲ್ಲಿ ಒಂದು ಚಿಕ್ಕ ಗುಂಪು ಯೇಸುವಿನ ಮೇಲಿನ ನಂಬಿಕೆಯನ್ನು ಕಾಪಾಡಿಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸುವಂತಹ ಒಂದು ಚಿಕ್ಕ ಗುಂಪು ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದುದರಿಂದ ರಕ್ಷಣೆ ಹೊಂದುವುದು ಅಥವಾ ರಕ್ಷಣೆ ಹೊಂದದೇ ಹೋಗುವುದು ಎನ್ನುವಂತಹ ವಿಚಾರದಲ್ಲಿ ನಂಬಿಕೆ ಬಹಳ ಮುಖ್ಯವಾಗಿದೆ. ನಂಬಿಕೆಗೆ ಸಂಬಂಧಪಟ್ಟ ವಿಚಾರವಾಗಿದೆ. ಯಾಕೆಂದರೆ ನಾವು ಹೇಗೆ ರಕ್ಷಣೆ ಹೊಂದುತ್ತೇವೆ ಎಂದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 10ರ ತನಕ ನಾವು ಓದುವುದಾದರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಹೇಗೆ ರಕ್ಷಣೆ ಹೊಂದುತ್ತೇವೆ? ಪ್ರಿಯ ಕೇಳುಗರೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ದೇವರ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಯಾರ ಮೇಲಿನ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದತಕ್ಕಂಥವರಾಗಿದ್ದೇವೆ? ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ. ಅನೇಕರ ಮೇಲೆ ನಂಬಿಕೆಯನ್ನು ಇಡತಕ್ಕಂಥವರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೊನೆ ಕಾಲದಲ್ಲಿ ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಕಾಪಾಡುವಂತಹ ಒಂದು ಜನಾಂಗ ಇರತಕ್ಕಂಥದ್ದಾಗಿದೆ, ಒಂದು ಗುಂಪು ಇರತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಮೃಗ ಆ ಮೃಗ ಈ ಲೋಕದಲ್ಲಿ ನಾನು ಕ್ರಿಸ್ತನ ಪ್ರತಿನಿಧಿ ಎಂಬುದಾಗಿ ಅನೇಕರನ್ನ ಮೋಸಗೊಳಿಸತಕ್ಕಂಥದ್ದಾಗಿದೆ. ಆ ಮೃಗ ಇವತ್ತು ಅನೇಕರನ್ನ ತನ್ನ ಮೇಲೆ ನಂಬಿಕೆ ಇಡುವಂತೆ ತಾನು ಅವರನ್ನು ಕಾಪಾಡುವಂತೆ ಮಾಡ್ತಕ್ಕಂಥದ್ದಾಗಿದೆ. ಆ ರೀತಿಯ ಆಶ್ವಾಸನೆಗಳಿಂದ ವಂಚನೆಗೊಳಿಸಿದೆ. ಅದು ಸೈತಾನನ ಒಂದು ಕುತಂತ್ರಕ್ಕೆ ಒಳಗಾಗಿ ಸೈತಾನನ ಮಧ್ಯವರ್ತಿಯ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿರ್ತಕ್ಕಂತಹ ಮಕ್ಕಳು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನಿಗೋಸ್ಕರ ಜೀವಿಸ್ತಕ್ಕಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಕ್ರಿಸ್ತನ ಮೇಲಿನ ನಂಬಿಕೆ ಎಂದರೆ ಕ್ರಿಸ್ತನು ನನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾನೆ, ಆತನ ರಕ್ತದಿಂದ ನನ್ನ ಪಾಪಗಳು ತೊಲೆಯಲ್ಪಟ್ಟಿದೆ ಎಂದು ಅವರು ತಮ್ಮನ್ನು ತಾವು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಆತನ ಕೃಪೆಯನ್ನು ಹೊಂದಿಕೊಂಡು ಅವರು ರಕ್ಷಣೆಗೆ ಪಾತ್ರರಾಗ್ತಕ್ಕಂಥವರಾಗಿದ್ದಾರೆ. ನಂಬಿಕೆಯಿಂದ ಮಾತ್ರ ಒಬ್ಬ ವ್ಯಕ್ತಿ ದೇವರ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯಲು ಸಾಧ್ಯ. ನಂಬಿಕೆಯಿಂದ ಮಾತ್ರ ಒಬ್ಬ ಪಾಪಿ ಕ್ರಿಸ್ತನ ಬಳಿಗೆ ಬಂದು ತನ್ನ ಪಾಪಗಳನ್ನು ಹರಕೆ ಇಟ್ಟು ಕ್ರಿಸ್ತನ ರಕ್ತವು ನನ್ನ ಪಾಪಗಳನ್ನು ತೊಳಿತಕ್ಕಂಥದ್ದಾಗಿದೆ ಎಂದು ನಂಬಿಕೆಯಿಂದ ಅವನು ಬರಬೇಕಾಗಿದೆ. ಇವತ್ತು ಈ ರೀತಿಯಾಗಿ ಬರುವಾಗ ದೇವರು ಅವನ ಪಾಪಗಳನ್ನು ಸಮಿಸುವುದರ ಮೂಲಕವಾಗಿ ಆತನ ಆಜ್ಞೆಗಳಿಗೆ ಪರಿಪೂರ್ಣರಾಗಿ ವಿಧೇಯರಾಗಲು ಆತನು ನಮಗೆ ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ. ಅಂಥ ನಂಬಿಕೆಯನ್ನು ನಾವು ಈ ಕೊನೆಯ ಕಾಲದಲ್ಲಿ ತೋರಿಸಬೇಕಾಗಿದೆ. ಆದ್ದರಿಂದ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಒಬ್ಬ ವ್ಯಕ್ತಿ ಹೇಗೆ ನೀತಿವಂತನಾಗ್ತಕ್ಕಂಥನಾಗಿದ್ದಾನೆ ಎಂದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 10:38 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂತೆಗೆದರೆ ಆತನಲ್ಲಿ ನನ್ನ ಆತ್ಮವು ಸಂತೋಷಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಪಾಪಗಳು ಸಮಿಸಲ್ಪಟ್ಟಿದೆ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದೆ ಎಂಬುದಾಗಿ ನಾವು ನಂಬುವವರಾಗಬೇಕು. ಪಾಪ ದೇವರನ್ನ ನಮ್ಮನ್ನ ಬೇರ್ಪಡಿಸಿತು, ಆದರೆ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಕ್ರಿಸ್ತನ ಮರಣದ ಮುಖಾಂತರವಾಗಿ ನಾವು ಕ್ರಿಸ್ತನೊಟ್ಟಿಗೆ ಒಂದಾಗ್ತಕ್ಕಂಥವರಾಗಿದ್ದೇವೆ, ದೇವರೊಟ್ಟಿಗೆ ಒಂದಾಗ್ತಕ್ಕಂಥವರಾಗಿದ್ದೇವೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ನಂಬಿಕೆಯಿಂದ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂಬಿಕೆಯಿಂದ ಕ್ರಿಸ್ತನ ಬಳಿಗೆ ನಾವು ಬರುವುದಾದರೆ ಆತನು ನಮ್ಮನ್ನು ನೀತಿವಂತರಾಗಿ ಜೀವಿಸಲು ಸಹಾಯ ಮಾಡುವಂಥವನಾಗಿದ್ದಾನೆ. ಒಂದು ಸಾರಿ ನಂಬಿಕೆಯಿಂದ ನೀತಿವಂತರಾದರು ಎಂದರೆ ಕ್ರಿಸ್ತನಲ್ಲಿ ನಾವು ನಮ್ಮ ಪಾಪಗಳನ್ನು ಹರಕೆ ಇಟ್ಟಲು ಜೀವಿಸಲು ಶುರು ಮಾಡಿದಾಗ ಪೌಲನು ತನ್ನ ಅನುಭವದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಏನೆಂದರೆ ಗಲಾತ್ಯದವರೆಗೆ ಬರೆದ ಪತ್ರಿಕೆ 2:20 ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಎಂಥ ಸಾಕ್ಷಿ ಅಲ್ಲ ಪ್ರಿಯ ಕೇಳುಗರೆ, ಪೌಲನು ಹೇಳುವಂಥವನಾಗಿದ್ದಾನೆ, ತನ್ನ ಪಾಪಗಳನ್ನ ಹರಕೆ ಇಟ್ಟು ಮನ ತಿರುಗಿ ಹೇಳ್ತಕ್ಕಂಥನಾಗಿದ್ದಾನೆ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಅಂದರೆ ನಮ್ಮ ಎಲ್ಲ ಭಾರಗಳನ್ನು ಆತನು ಹೊತ್ತುಕೊಂಡನು. ಆತನಿಗೋಸ್ಕರ ನಾವು ಈ ಲೋಕದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಪ್ರತಿನಿತ್ಯವೂ ಸಹ ನಮ್ಮ ಪಾಪಗಳನ್ನು ಕಲ್ವಾರಿ ಶಿಲುಬೆಗೆ ಹೊಡಿತಕ್ಕಂಥವರಾಗಬೇಕು, ಆ ಕಲ್ವಾರಿ ಶಿಲುಬೆಗೆ ಹಾಕುವಂಥವರಾಗಬೇಕು. ಅದಕ್ಕೋಸ್ಕರವೇ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಇಂದು ಪ್ರಿಯ ಕೇಳುಗರೆ, ನೀವು ಪ್ರತಿನಿತ್ಯವೂ ನಿಮ್ಮ ಪಾಪಗಳನ್ನು ಕ್ರಿಸ್ತನ ಮುಂದೆ ಹರಕೆ ಇಟ್ಟು ಬಿಟ್ಟು ಬಿಟ್ಟು ಇನ್ನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಕ್ಕಂಥವನಾಗಿದ್ದಾನೆ ಎಂದು ಹೇಳಲು ಸಾಧ್ಯವಾ? ನಮ್ಮನ್ನು ನಾವು ನಿರಾಕರಿಸಿ ನಮ್ಮ ಸ್ವಾರ್ಥವನ್ನು ನಮ್ಮಲ್ಲಿರ್ತಕ್ಕಂಥ ನಮ್ಮತನವನ್ನು ಬಿಟ್ಟು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಕ್ಕಂಥವನಾಗಿದ್ದಾನೆ ಎಂದು ಹೇಳಲು ನಮ್ಮಿಂದ ಸಾಧ್ಯವ? ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಆತನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ ಪೌಲ ಹೇಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಜೀವಿಸಿದಾಗ ಅನೇಕ ಕಷ್ಟಗಳನ್ನು, ಅನೇಕ ನೋವುಗಳನ್ನು, ಅನೇಕ ಶೋಧನೆಗಳನ್ನು ಒಳಗಾದರು. ಆದರೆ ತಂದೆಯ ಮೇಲಿನ ನಂಬಿಕೆಯಿಂದ ಎಲ್ಲವನ್ನ ಜಯಿಸಲು ಸಾಧ್ಯ ಆಯಿತು. ಹಾಗೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಕೊರಿಂಥದವರಿಗೆ 10:13 ನಾವು ನೋಡುವುದಾದರೆ, ದೇವರು ನಮಗೆ ತಾಳಿಕೊಳ್ಳುವ, ಸಹಿಸಿಕೊಳ್ಳುವಂತಹ ಶೋಧನೆಯನ್ನು ಬರಮಾಡುವವನಾಗಿದ್ದಾನೆ. ಆದರೆ ಅದನ್ನು ತಾಳಿಕೊಳ್ಳಲು ದೇವರೇ ನಮಗೆ ಶಕ್ತಿಯನ್ನು, ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ನಮ್ಮ ನಂಬಿಕೆಯನ್ನು ಪೂರೈಸುವವನಾಗಿದ್ದಾನೆ, ನಂಬಿಕೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಸಹ ಯಾವ ರೀತಿಯಲ್ಲಿ ಜೀವಿಸಬೇಕು ಅಂದರೆ ಕ್ರಿಸ್ತನ ರೀತಿಯಲ್ಲಿ ಜೀವಿಸಬೇಕು. ಆತನು ಹೇಗೆ ಎಲ್ಲದಕ್ಕೂ ಸಹ ತಂದೆಯ ಮೇಲಿನ ನಂಬಿಕೆಯನ್ನು ಇಟ್ಟು ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದನೋ ಅದೇ ರೀತಿಯಾಗಿ ನಾವು ಸಹ ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ಆದಿ ಸಭೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದಿ ಸಭೆಯ ಜನರು ಅಪೋಸ್ತಲರು ಬೋಧಿಸಿದ್ದ ಬೋಧನೆಗಳನ್ನು ನಂಬಿಕೆಯಿಂದ ಅಂಗೀಕರಿಸಿಕೊಂಡು ಅವರು ತಮ್ಮನ್ನು ತಾವು ಒಪ್ಪಿಸಿಕೊಂಡು ಸಭೆ ಪ್ರತಿನಿತ್ಯ ಬೆಳೆಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಭೆಯಾಗಿ ಸೇರುತ್ತಿದ್ದರು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರ ಸಂದೇಶ ಎಲ್ಲರನ್ನ ಒಟ್ಟಾಗಿ ಸೇರಿಸಿತು, ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಉನ್ನತ ಪಡಿಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಪೋಸ್ತಲರ ಕೃತ್ಯಗಳು 6:7 ನಾವು ನೋಡುವುದಾದರೆ ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚಿತು, ಯಾಜಕರಲ್ಲಿಯೂ ಬಹುಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಆದಿ ಸಭೆಯಲ್ಲಿ ನಡೆದಂತಹ ಅದೇ ಒಂದು ವಿಚಾರ ಕೊನೆ ಕಾಲದಲ್ಲೂ ನಡೀತಕ್ಕಂಥದ್ದಾಗಿದೆ. 3 ದೂತರ ಸಂದೇಶವನ್ನು ಕೇಳಿದಂತಹ ಅನೇಕರು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕು ಎಂಬುದಾಗಿ ಬರುವಂಥವರಾಗಿದ್ದಾರೆ. ಈ ಕೊನೆಯ ಕಾಲದಲ್ಲಿ ಹೇಗೆ ಆದಿ ಅಪೋಸ್ತರ ಕಾಲದಲ್ಲಿ ನಡೆಯಿತು ಅದೇ ಒಂದು ಕಾರ್ಯ ನಡೀತಕ್ಕಂಥದ್ದಾಗಿದೆ. ದೇವರ ವಾಕ್ಯ ತಿಳಿಸುವಾಗೆ ಅನೇಕ ಯಾಜಕರು ಅನೇಕ ಜನರು ಕ್ರಿಸ್ತನ ಮೇಲೆ ನಂಬಿಕೆಗೆ ಒಳಗಾಗಿ ಪ್ರಬಲವಾಗಿ ದೇವರ ಆಲಯಕ್ಕೆ ಕೂಡಿ ಬಂದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನೇ ಪ್ರಕಟಣೆ ಪುಸ್ತಕ 18:4 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿ ಎಂಬುದಾಗಿ. ಇಲ್ಲಿ ನನ್ನ ಜನರೇ ಎಂದರೆ ದೇವರ ಜನರು ಎಲ್ಲ ಕಡೆಗಳಲ್ಲೂ ಇದ್ದಾರೆ, ಎಲ್ಲ ಸಭೆಗಳಲ್ಲೂ ಇದ್ದಾರೆ. ಇವರಿಗೆ ಸತ್ಯ ಗೊತ್ತಿಲ್ಲ ಪ್ರಿಯರೇ, ಸತ್ಯಕ್ಕೋಸ್ಕರ ಹುಡುಕ್ತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಇವತ್ತು ನಿಜವಾಗಿ ಆ ಸತ್ಯಕ್ಕೋಸ್ಕರ ಹುಡುಕಾಕ್ತಕ್ಕಂಥವರಾಗಿದ್ದಾರೋ, ಈ 3 ದೂತರ ಸಂದೇಶ ಅವರಿಗೆ ತಲುಪಿದಂತಹ ಸಮಯದಲ್ಲಿ ಅವರು ಕ್ರಿಸ್ತನ ಬಳಿಗೆ ಬರ್ತಕ್ಕಂಥವರಾಗಿದ್ದಾರೆ, ಕ್ರಿಸ್ತನ ಮೇಲಿನ ನಂಬಿಕೆಯನ್ನ ಇನ್ನು ವ್ಯಕ್ತಪಡಿಸುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24:14 ವಚನದಲ್ಲಿ ನಾವು ನೋಡುವಾಗ ಈ ರಾಜ್ಯದ ಸುವಾರ್ತೆ ಲೋಕದ ಎಲ್ಲಾ ಕಡೆಗೂ ಸಾರಲ್ಪಡುವುದು, ಅನಂತರ ಅಂತ್ಯ ಬರುವುದು ಎಂಬುದಾಗಿ ಅದನ್ನೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 3 ದೂತನ ಸಂದೇಶದಲ್ಲಿ 1 ದೂತನ ಸಂದೇಶ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಸುವಾರ್ತೆ, ನಿತ್ಯವಾದ ಸುವಾರ್ತೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ತಲುಪಬೇಕು, ಆಗ ಅಂತ್ಯವು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅನೇಕರಿಗೆ ಸುವಾರ್ತೆ ಹೋಗ್ತಕ್ಕಂಥದ್ದಾಗಿದೆ. ಹೇಗೆ ಆದಿ ಸಭೆಯಲ್ಲಿ ಸತ್ಯವನ್ನು ತಿಳಿದುಕೊಂಡು ಸಭೆಯಾಗಿ ಕೂಡಿ ಬಂದರು, ಅದೇ ರೀತಿಯಾಗಿ ಅನೇಕರು ಸತ್ಯಕ್ಕೋಸ್ಕರ ಹುಡುಕ್ತಕ್ಕಂಥವರು ಈ ಸತ್ಯವನ್ನು ಅರಿತುಕೊಂಡು ನಿಜವಾದ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಬರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಿ ಅಪೊಸ್ತಲರ ಕಾಲದಲ್ಲಿ ಅವರು ಎಲ್ಲ ಕಡೆಗೂ ಸುವಾರ್ತೆಯನ್ನು ಸಾರಿ ಎಲ್ಲರನ್ನ ಕ್ರಿಸ್ತ ನಂಬಿಕೆಗೆ ಸೇರಿಸಿದರು. ಅದೇ ರೀತಿಯಾಗಿ ಈ 3 ದೂತರ ಸಂದೇಶ ಸಕಲ ಕುಲ ಭಾಷೆ ಜನಾಂಗದವರಿಗೂ ತಲುಪಲ್ಪಟ್ಟು ಕ್ರಿಸ್ತನ ನಂಬಿಕೆಗೆ ಸೇರಿಸುವಂತಹ ಒಂದು ಸಂದೇಶ ಇದಾಗಿದೆ ಪ್ರಿಯ ಕೇಳುಗರೆ. ಅದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಒಬ್ಬನೇ ಕುರುಬನು ಒಂದೇ ಹಟ್ಟಿ ಎಂಬುದಾಗಿ ಹೇಳಿದರು. ಎಲ್ಲರೂ ಸಹ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸಬೇಕೆನ್ನುವುದೇ ದೇವರ ಉದ್ದೇಶ. ಅದಕ್ಕೋಸ್ಕರವೇ ಪೌಲನು ಹೇಳ್ತಕ್ಕಂಥವನಾಗಿದ್ದಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 4:5 ವಚನದಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ಒಬ್ಬನೇ ದೇವರು, ಒಂದೇ ನಂಬಿಕೆ, ಒಂದೇ ದೀಕ್ಷಾ ಸ್ನಾನದಲ್ಲಿ ಕೂಡಿ ಬರುವವರಾಗಿದ್ದಾರೆ ಎಂಬುದಾಗಿ. ಇದು ಕೊನೆಯ ಕಾಲದ ಸತ್ಯವಾಗಿದೆ ಪ್ರಿಯ ಕೇಳುಗರೆ. ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಕಾಪಾಡಿ ಜೀವಿಸುವಂಥದ್ದು ಅತಿ ಮುಖ್ಯವಾದಂಥ ವಿಚಾರವಾಗಿದೆ. ಈ ಕೊನೆಯ ಕಾಲದಲ್ಲಿ ನಮ್ಮ ನಂಬಿಕೆಗೆ ಆಧಾರ ಏನು ಎಂಬುದಾಗಿ ಅನೇಕರು ಈ ಕೊನೆಯ ಕಾಲದಲ್ಲಿ ಕೇಳುವಂಥವರಾಗಿದ್ದಾರೆ. ನಮ್ಮ ನಂಬಿಕೆಗೆ ಆಧಾರವೇನೆಂದರೆ ನಾವು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ, ಆತನು 2ನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ, ಆತನ ಒಂದು ರಕ್ತದ ಮುಖಾಂತರವಾಗಿ ನನ್ನ ಪಾಪಗಳು ತೊಳೆಯಲ್ಪಟ್ಟು ಆತನು ನನ್ನ ನೀತಿವಂತನಾಗಿ ಮಾಡಿದ್ದಾನೆ, ಆತನು 2ನೇ ಸಾರಿ ಬಂದು ನಮ್ಮನ್ನು ಪರಲೋಕಿಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಆ ನಂಬಿಕೆ ನಮ್ಮ ಎಲ್ಲದಕ್ಕೂ ಆಧಾರವಾಗಿದೆ ಪ್ರಿಯ ಕೇಳುಗರೆ. ಆದ್ದರಿಂದ ನಮ್ಮ ನಂಬಿಕೆ ಆಧಾರವಿಲ್ಲ ಎಂದರೆ ಅದು ಪಾಪ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 14:23 ವಚನದಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಆದರೆ ಕ್ರಿಸ್ತನು ನಮಗಾಗಿ ಪ್ರಾಣತ್ಯಾಗ ಮಾಡಿದ್ದಾನೆ, ತಾನು ಈ ಲೋಕದಲ್ಲಿ ಮನುಷ್ಯರಿಗಾಗಿ ನಮಗೆ ಬಂದು ಎಲ್ಲ ಶೋಧನೆಗಳನ್ನು ಜಯಿಸಿದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ನಮಗೆ ಬಂದಂಥ ರೀತಿಯಲ್ಲಿ ಆತನಿಗೂ ಸಹ ಶೋಧನೆ ಬಂತು, ಆದರೆ ಆತನು ಪಾಪ ಮಾತ್ರ ಮಾಡಲಿಲ್ಲ. ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ನಡೆದುಕೊಂಡು ಅವನು ತನ್ನ ತಂದೆಯ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ತನ್ನ ತಂದೆಯ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಈ ಲೋಕದ ಅನೇಕ ಜನರಿಗೆ ಆತನು ತಿಳಿಯಪಡಿಸಿದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕೊನೆಯ ಕಾಲದಲ್ಲಿ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ? ಅನೇಕ ಶೋಧನೆಗಳು ಬರತಕ್ಕಂಥದ್ದಾಗಿದೆ, ಅನೇಕ ಕಷ್ಟಗಳು ಬರತಕ್ಕಂಥದ್ದಾಗಿದೆ, ಅನೇಕ ಹಿಂಸೆಗಳು ಬರತಕ್ಕಂಥದ್ದಾಗಿದೆ. ಆದರೆ ನಂಬಿಕೆಯಿಂದ ಅವುಗಳನ್ನೆಲ್ಲ ನಾವು ಇಂದು ಎದುರಿಸ್ತಕ್ಕಂಥವರಾಗಿದ್ದೇವ? ನಾವು ನಂಬಿಕೆಯಿಂದ ಎದುರಿಸಿ ಈ ಲೋಕದಲ್ಲಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆಯುವಂತೆ ಕರ್ತನು ನಮಗೆ ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ನಂಬಿಕೆಯಿಂದಲೇ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ನಂಬಿಕೆಯನ್ನು ಹುಟ್ಟಿಸುವ ಆತನು, ನಂಬಿಕೆಯನ್ನು ಪೂರೈಸುವ ಆತನು. ಕ್ರಿಸ್ತನ ಮೇಲಿನ ನಂಬಿಕೆ, ಆತನನ್ನು ನಾವು ದೃಷ್ಟಿಸಿ ನೋಡುವಂಥವರಾಗಬೇಕು. ಅದಕ್ಕೋಸ್ಕರ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:31 ನಾವು ನೋಡುವಂಥವರಾಗಿದ್ದೇವೆ. ನಂಬಿಕೆ ಇದೆ ಎಂದು ದೇವರ ಆಜ್ಞೆಗಳನ್ನು ನಿರಾರ್ಥಕ ಮಾಡೋಣವೋ? ಅದು ಎಂದಿಗೂ ಅಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಂಬಿಕೆಯಿಂದಲೇ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರಾಗಬೇಕು. ಯಾಕೆಂದರೆ ಸುವಾರ್ತೆ ಕೊಂಡಿಯಲ್ಲಿ ನಂಬಿಕೆಗೆ ಅತಿ ಮುಖ್ಯವಾದಂತಹ ಒಂದು ಭಾಗವಿದೆ. ಏಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪಾಪದ ಸಂಬಳ ಮರಣ ಎಂಬುದಾಗಿ. ಯಾಕೆ ಪಾಪ? ಯಾಕೆ ಪಾಪ ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವುದೇ ಪಾಪ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವೆಲ್ಲರೂ ಸಹ ದೇವರ ಆಜ್ಞೆಯನ್ನು ಮೀರಿ ನಡೆದು ಪಾಪಕ್ಕೆ ಗುರಿಯಾಗಿದ್ದೆವು, ಪಾಪದ ಸಂಬಳ ಮರಣಕ್ಕೆ ಗುರಿಯಾಗಿದ್ದೆವು. ಆದರೆ ಕ್ರಿಸ್ತನು ಈ ಲೋಕಕ್ಕೆ 2000 ವರ್ಷಗಳಿಂದ ಹಿಂದೆ ಬಂದು ನಮ್ಮ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿ ಕಲ್ವಾರಿ ಸಿಲುಬೆಯಲ್ಲಿ, ಆ ಒಂದು ತ್ಯಾಗ ಕ್ರಿಸ್ತನು ನಮಗೆ ತೋರಿಸಿರ್ತಕ್ಕಂಥ ಕೃಪೆಯಾಗಿದೆ. ಆ ಕೃಪೆಯನ್ನು ನಾವು ಹೇಗೆ ಪಡೆದುಕೊಳ್ತಕ್ಕಂಥವರಾಗಿದ್ದೇವೆ ಅಂದರೆ ಆ ಕೃಪೆಯನ್ನು ನಂಬಿಕೆಯಿಂದ ಬಂದು, ಹೌದು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಮರಣವನ್ನು ಹೊಂದಿದ್ದಾನೆ ಎಂಬುದಾಗಿ ನಾವು ಅದನ್ನು ಅರಿತುಕೊಳ್ಳುವುದಾದರೆ ಆತನು ನಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಆ ಕೃಪೆಯನ್ನು ಪಡೆದುಕೊಳ್ಳಬೇಕಾದರೆ ನಾವು ನಮ್ಮಲ್ಲಿರತಕ್ಕಂಥ ನಂಬಿಕೆಯನ್ನು ಪ್ರತಿ ನಿತ್ಯವೂ ಸಹ ಕ್ರಿಯೆಗಳ ಮುಖಾಂತರವಾಗಿ ತೋರಿಸಬೇಕಾಗಿದೆ. ಯಾಕೆಂದರೆ ಕ್ರಿಯೆ ಮತ್ತು ನಂಬಿಕೆ ಎರಡೂ ಸಹ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದೆ. ನಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಯಾವುದೇ ರೀತಿಯಲ್ಲಿ ನಮ್ಮ ವಿಶ್ವಾಸಕ್ಕೆ, ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ನಂಬಿಕೆ ಇಲ್ಲ ಅಂದರೆ ಎಲ್ಲವೂ ಸಹ ವ್ಯರ್ಥ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂಬಿಕೆ ಕ್ರಿಯೆ ಒಂದು ನಾಣ್ಯದ 2 ಮುಖಗಳಿದ್ದಂತೆಯೇ, ಅದೇ ರೀತಿಯಾಗಿ ಯೇಸುವಿನ ಮೇಲಿನ ನಂಬಿಕೆಯಿಂದ ಆತನು ಹೇಳಿದಂಥ ಎಲ್ಲ ಕಾರ್ಯಗಳನ್ನು, ಎಲ್ಲ ವಿಚಾರಗಳನ್ನು ಪ್ರತಿಯೊಂದರ ನಾವು ಕೈಗೊಂಡು ನಡೆಯುವಂಥವರಾಗಬೇಕು. ಯಾಕೋಬನ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, 2:26 ನಾವು ನೋಡುವಾಗ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂತಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಹಾಗಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಕ್ಕಂಥದ್ದಾಗಿದೆ, ನಮ್ಮನ್ನು ಕೂಗಿ ಕರೀತಕ್ಕಂಥದ್ದಾಗಿದೆ. ನನ್ನ ಮಕ್ಕಳೇ, ನನ್ನ ಮೇಲೆ ದೃಷ್ಟಿಯನ್ನು ಇಡ್ರಿ, ನಂಬಿಕೆಯನ್ನು ತೋರಿಸಿರಿ, ನಂಬಿಕೆಯನ್ನು ನೀವು ಎಲ್ಲ ಕಾರ್ಯಗಳನ್ನು ಮಾಡಿರಿ ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂಬಿಕೆಯ ಮೂಲಕವಾಗಿ ಅವರು ಆಜ್ಞೆಗಳನ್ನು ಕೈಗೊಂಡ್ರು, ನಂಬಿಕೆಯ ಮೂಲಕವಾಗಿ ಅವರ ಕ್ರಿಯೆಗಳನ್ನು ಕೈಗೊಂಡ್ರು, ಆ ನಿಮಿತ್ತವಾಗಿ ನಂಬಿಕೆಯಿಂದಲೇ ಅವರೆಲ್ಲ ನೀತಿವಂತರಾದರು. ನಾವು ನೋಡ್ತಕ್ಕಂಥವರಾಗಿದ್ದೇವೆ ಹಾಬೇಲನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಬೇಲನು ಆ ಕುರಿಮರಿಯನ್ನು ಅವನು ಬಲಿಯಾಗಿ ಅರ್ಪಿಸಿದನು. ಅಂದರೆ ನಾನು ನನ್ನಿಂದ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ, ನನ್ನ ಸ್ವಂತ ಬಲದಿಂದ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ, ನನಗೆ ಕ್ರಿಸ್ತನ ಅವಶ್ಯಕತೆ ಇದೆ. ಆ ಕ್ರಿಸ್ತನನ್ನು ಆ ಬಲಿಯಲ್ಲಿ ನೋಡ್ತಕ್ಕಂಥವನಾಗಿದ್ದನು, ಆ ನಿಮಿತ್ತವಾಗಿ ಅವಳು ನೀತಿಗೆ ಬಾಧಿಸ್ತನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಹನೋಕನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅವನು ದೇವರ ಜೊತೆಯಲ್ಲಿ ನಡೆದನು. ಕಾರಣವೇನೆಂದರೆ ಪ್ರಿಯ ಕೇಳುಗರೆ, ಅವನು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಇಟ್ಟಿದ್ದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಅಬ್ರಹಾಮನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಬ್ರಹಾಮನು ದೇವರ ಮೇಲಿನ ನಂಬಿಕೆಯನ್ನು ಇಟ್ಟಿದ್ದನು, ಆ ನಿಮಿತ್ತವಾಗಿ ಅವನು ನಂಬಿಕೆಯ ಪಿತಾಮಹ ಎನಿಸಿಕೊಂಡನು. ಆತನ ವಿಚಾರವಾಗಿ, ನಂಬಿಕೆಯ ವಿಚಾರವಾಗಿ ನಾವು ಸಾಕಷ್ಟು ವಿಚಾರಗಳನ್ನು ಕಲಿಯಬಹುದು. ಪ್ರಿಯರೇ, ಹೌದು, ಆತನ ನಂಬಿಕೆಯಿಂದ ನಡೆದನು, ಆ ನಂಬಿಕೆಯ ನಿಮಿತ್ತವಾಗಿ ಅವನು ನೀತಿವಂತನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ನೋವಾ, ಇನ್ನೂ ಅನೇಕ ಜನರು ನಂಬಿಕೆಯಿಂದ ನಡೆದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಈ ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇದೆ? ನಮ್ಮ ನಂಬಿಕೆಯನ್ನು ನೋಡಿ ದೇವರು ಆಶ್ಚರ್ಯ ಪಡ್ತಕ್ಕಂಥವರಾಗಿದ್ದಾರಾ, ಅಥವಾ ನಮ್ಮ ಅಪನಂಬಿಕೆಯನ್ನು ನೋಡಿ ಆಶ್ಚರ್ಯ ಪಡ್ತಕ್ಕಂಥವರಾಗಿದ್ದೇವೆ? ಕೊನೆಯ ಕಾಲದಲ್ಲಿ ಸಹ ದೇವರ ಮಕ್ಕಳು ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ. ಅವರ ನಂಬಿಕೆಯನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ, ಆ ರೀತಿಯಾಗಿ ನಿಲ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಈ ಕೊನೆಯ ಕಾಲದಲ್ಲಿ ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನೀನು ನಂಬಿಕೆಯಿಂದ ನನ್ನ ಬಳಿಗೆ ಬರುವುದಾದರೆ ಖಂಡಿತವಾಗಿಯೂ ಸಹ ನಿನ್ನನ್ನು ನಾನು ಮುನ್ನಡೆಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಕೊನೆಯ ಕಾಲದಲ್ಲಿ ಒಂದು ಗುಂಪು, ಆ ಚಿಕ್ಕ ಗುಂಪು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೀತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಯಾವ ರೀತಿಯಾಗಿ ಅವರ ನಂಬಿಕೆ ಇರತಕ್ಕಂಥದ್ದಾಗಿದೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಬಹುದಾಗಿದೆ. ಅದೇನೆಂದರೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಂದು ವಿಚಾರವನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆ ಸತಾಧಿಪತಿ ಹೇಗೆ ಬರತಕ್ಕಂಥವನಾಗಿದ್ದಾನೆ, ಆ ಸತಾಧಿಪತಿಯು ನಂಬಿಕೆಯಿಂದ ಆತನ ಕ್ರಿಸ್ತನ ಬಳಿಗೆ ಬಂದು ಕೇಳುವಂಥವನಾಗಿದ್ದಾನೆ, ಸ್ವಾಮಿ ನನ್ನ ಹಾಳು ಪಾರ್ಶ್ವವಾಯು ರೋಗದಿಂದ ನರಳತಕ್ಕಂಥವನಾಗಿದ್ದಾನೆ, ನೀನು ಒಂದು ಮಾತು ಹೇಳು ಅವನು ಸ್ವಸ್ಥನಾಗ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ನೀನು ಬರುವ ಅವಶ್ಯಕತೆ ಇಲ್ಲ, ನೀನು ಒಂದು ಮಾತು ಹೇಳು ಅವನು ಸ್ವಸ್ಥನಾಗ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆ ಸತಾಧಿಪತಿ ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ವ್ಯಕ್ತಪಡಿಸುವಂಥವನಾಗಿದ್ದಾನೆ. ಅಂಥ ನಂಬಿಕೆ ಈ ಕೊನೆಯ ಕಾಲದಲ್ಲಿ ನಮ್ಮಲ್ಲಿರಬೇಕು ಪ್ರಿಯ ಕೇಳುಗರೆ. ಅದಕ್ಕೋಸ್ಕರ ಕ್ರಿಸ್ತನು ಆಶ್ಚರ್ಯ ಪಡ್ತಕ್ಕಂಥವನಾಗಿದ್ದಾನೆ. ಈ ಕೊನೆಯ ಕಾಲದಲ್ಲಿ ಜೀವಿಸುವಂಥ ನಾವು ಯಾವ ರೀತಿಯ ನಂಬಿಕೆಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಒಂದು ವೇಳೆ ನಿಮ್ಮ ನಂಬಿಕೆ ಕಡಿಮೆ ಆಗಿದ್ದಂಥ ಪಕ್ಷದಲ್ಲಿ ದೇವರಲ್ಲಿ ಬೇಡಿಕೊಳ್ಳಿರಿ, ಸ್ವಾಮಿ ನನ್ನ ನಂಬಿಕೆ ಕಡಿಮೆ ಆಗ್ತಕ್ಕಂಥದ್ದಾಗಿದೆ ಹೆಚ್ಚಿಸಿ ಎಂಬುದಾಗಿ. ಆಗ ಆತನು ನಿಮಗೆ ನಂಬಿಕೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆತನು ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನು. ಆತನನ್ನು ದೃಷ್ಟಿಸಿ ನೋಡೋಣ. ಹೌದು, ಆತನನ್ನು ದೃಷ್ಟಿಸಿ ನೋಡಿ ಆತನ ನಂಬಿಕೆಯಲ್ಲಿ ನಾನು ಜೀವಿಸ್ತೇನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ನಂಬಿಗಸ್ತನಾಗಿದ್ದೀಯಾ, ನೀತಿಯುಳ್ಳ ದೇವರಾಗಿದ್ದೀಯಾ ಸ್ವಾಮಿ. ಅಪ್ಪ, ನಿನ್ನ ನಂಬಿಕೆಯನ್ನು ನಮ್ಮಲ್ಲಿ ಹುಟ್ಟಿಸು ಸ್ವಾಮಿ. ನಿನ್ನ ಮೇಲಿನ ನಂಬಿಕೆಯಿಂದ ಈ ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ಈ ಕೊನೆ ಕಾಲದಲ್ಲಿ ಏನೇ ಬಂದರೂ ನಮ್ಮ ನಂಬಿಕೆ ಭದ್ರವಾಗಿ ಹಿಡಿದುಕೊಂಡು ನಿನ್ನ ಮೇಲೆ ನಾವು ಜೀವಿಸುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.